ಅದೂ ಬೇಡ ಅಂತ ಗುಂಪು, ಇನ್ನೊಂದು ಗುಂಪು. ಆದರೆ ವಿದುರನ್ನ ಇಟ್ಟುಕೊಂಡಿದ್ದ, ಮಾತು ಕೇಳಲಿಲ್ಲ. ಇಟ್ಕೊಂಡು ಇರಬೇಕು, ಮಾತು ಕೇಳಬೇಕು. ಪುಸ್ತಕ ಇರಬೇಕು, ಓದಬೇಕು. ಧರ್ಮಶಾಸ್ತ್ರ ಇರಬೇಕು, ಅದನ್ನು ಅಧ್ಯಯನ ಮಾಡಬೇಕು. ಆಗ ಪೂರ್ಣ ಪ್ರಯೋಜನ ಪಡ್ಕೊಂಡಂತೆ ಲೆಕ್ಕ. ಆದರೂ ವಿದುರ ಯಥೇಷ್ಟತ ತಿಷ್ಠವ ಗಚ್ಚವ ಅಂತ ಧೃತರಾಷ್ಟ್ರ ಹೇಳಿದ ತಕ್ಷಣ ಪಾಂಡವರ ಹತ್ರ ಹೊರಟು ಹೋಗಿಬಿಡುತ್ತಾನೆ. ಪಾಂಡವರು ವಾಸ ಮಾಡ್ತಿದ್ದ ಸ್ಥಳ ಆಗ ಕಾಮ್ಯಕವನ ಅಂತ ಒಂದು ಹೆಸರು. ಕಾಮ್ಯಕವನ, ದ್ವೈತವನ, ಎರಡು ಪ್ರಸಿದ್ಧವಾದ ವನಗಳು ಪಾಂಡವರು ತಮ್ಮ ವನವಾಸದಲ್ಲಿ ಕಳೆದ ವನಗಳು. ಕಾಮ್ಯಕವನದಿಂದ ದ್ವೈತವನಕ್ಕೆ ಪ್ರವೇಶ ಮಾಡ್ತಾರೆ. ಮುಂದೆ ಅಲ್ಲಿದ್ದಾಗಲೇ ಈ ಪ್ರಸಂಗ ನಡೆಯೋದು. ಒಂದು ವರ್ಷ ಕಳೀತು. ಧರ್ಮರಾಜ ಎಲ್ಲರಿಗೂ ಭೋಜನ ಮಾಡಿಸಿ, ತಮ್ಮಂದಿರಿಗೂ ಭೋಜನ ಮಾಡಿಸಿ, ಆಮೇಲೆ ತಾನು ಉಣ್ತಾ ಇದ್ದ. ಭುಕ್ತವತ್ಸ್ವೇ ವಾನುಜೇಷು ಭುಂಕ್ತೇ ರಾಜ ಯುಧಿಷ್ಠಿರ. ತಮ್ಮಂದಿರಿಗೆಲ್ಲ ಊಟ ಮಾಡಿಸಿ ಆಮೇಲೆ ತಾನು ಮಾಡ್ತಿದ್ದ. ಆತನ ಊಟ ಆದಮೇಲೆ ಮಾಡ್ತಾ ಇದ್ದ ದ್ರೌಪದಿ ಬಂದು, ಕೃಷ್ಣೈಕಾ ಭುಂಜತೆ ಸದಾ. ದ್ರೌಪದಿಯ ಊಟ ಕೊನೆಯದು. ಅಲ್ಲಿಗೆ ಎಲ್ಲರ ಭೋಜನ ಮುಗಿದಂತೆ ಪ್ರತಿನಿತ್ಯದ ವ್ಯವಸ್ಥೆಯಾಗಿತ್ತು. ಒಬ್ಬ ರಾಜನಾದವನು ಎಲ್ಲರಿಗೂ ಅನ್ನ ಹಾಕಿ ಆಮೇಲೆ ತಾನು ತೊಗೊಳ್ತಾ ಇತ್ತು. ಇವತ್ತು ಗ್ರ್ಯಾಂಡ್ ರಿಲೀಸ್ ಆದರೆ ಅವರೇ ತಿಂದು ಹಾಕಿಬಿಟ್ಟಿರ್ತಾರೆ ಮೊದಲು. ಜನಗಳಿಗೆ ಮುಟ್ಟೋದು ಸಂಭವ ಭಾರಿ ಕಡಿಮೆ. ಎಷ್ಟೋ ಸಲ ನೋಡ್ತೇವೆ, ಕೊಟ್ಟೆ ಅಂತ ರಿಲೀಸ್ ಆಗುತ್ತೆ, ಸಾವಿರಾರು ಕೂಡ ಬರೋದಿಲ್ಲ ಇವ್ರಿಗೆ ಮುಟ್ಟೋ ಹೊತ್ತಿಗೆ ಸಾವಿರಾರು ಕೂಡ ಇರೋದಿಲ್ಲ ಅದು. ಒಂದು ಇದೊಂದು ದುರಂತ ಇದೆ. ಆದರೆ ಪಾಂಡವರ ಒಂದು ರಾಜ್ಯಭಾರ ಇವತ್ತು ಜಗತ್ತಿಗೆ ಆದರ್ಶವಾದ ರಾಜ್ಯಭಾರ. ಈ ಜಗತ್ತು ಕಂಡ ಎರಡು ಶ್ರೇಷ್ಠ ರಾಜ್ಯಗಳು ಅಂದರೆ ಒಂದು ರಾಮರಾಜ್ಯ, ಒಂದು ಧರ್ಮರಾಜ್ಯ. ರಾಮರಾಜ್ಯದಲ್ಲಿ ಭಗವಂತನೇ ಆಡಿದ್ದು ರಾಮರಾಜ್ಯ, ಭಗವದ್ಭಕ್ತರು ಆಡಿದ್ದು ಧರ್ಮರಾಜ್ಯ. ಅವೆರಡನ್ನು ಮೀರಿಸ್ತಕ್ಕಂಥ ಮತ್ತೊಂದು ರಾಜ್ಯ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಟ ಅತ್ಯುನ್ನತ ಮಟ್ಟದ ರಾಜ ಧರ್ಮರಾಜ. ಆತನ ಇನ್ನೊಂದು ಮುಖ ಇಷ್ಟೆಲ್ಲ ಸರಿಯಾಗಿ ಬರ್ತಾ ಇದ್ದಾನೆ. ಆದರೆ ತನ್ನ ಕರ್ತವ್ಯ ಏನಿತ್ತಲ್ಲ, ದುರ್ಯೋಧನಾದಿಗಳು ಮಾಡಿದ ಅನ್ಯಾಯವನ್ನು ಪ್ರತಿಭಟನೆ ಮಾಡಬೇಕಾದಿತ್ತಲ್ಲ, ಅದನ್ನು ಮಾಡ್ತಾ ಇಲ್ಲ. ಅದನ್ನು ಮಾಡಿಸಲೇಬೇಕು ಅನ್ನೋ ದೃಷ್ಟಿಯಿಂದ ಭೀಮ ದ್ರೌಪದಿ ರಾತ್ರಿ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಸ್ಥಿತಿ ಹಾಗೇನೆ. ತುಂಬ ಜನ ಇರ್ತಾರೆ, ಪಾಪ ಏನ್ರಿ ರಿಟೈರ್ ಆಯಿತು, ಒಳ್ಳೆ ಕೆಲಸ ಇತ್ತು, ಫಸ್ಟ್ ಕ್ಲಾಸ್ ಪೆನ್ಷನ್ ಬರುತ್ತೆ, ಮಕ್ಕಳೆಲ್ಲ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಅದು ಬೇರೆ ದೇಶದಲ್ಲೇ, ಈ ದೇಶದಲ್ಲೇ ಇರೋದಿಲ್ಲ ಸಾಮಾನ್ಯವಾಗಿ. ಎಲ್ಲ ಸೆಟ್ಲ್ ಆಗಿಬಿಟ್ಟಿದ್ದಾರೆ, ಇನ್ನೇನೂ ಇಲ್ಲ, ಅದು ಸುಮ್ಮನೆ ಕೂತ್ಬಿಟ್ಟಿರ್ತಾನೆ. ಅಲ್ಲಯ್ಯ, ಸುಮ್ಮನೆ ಕೂಡ ದೇವರು ಕಲಿಸಿದ್ದಾರೆ ನಿಮ್ಮನ್ನ ಈ ಮಧ್ಯೆ. ನಾವಿನ್ನೂ ಸತ್ತಿಲ್ಲ ಅಂದರೆ ಕೆಲಸ ಮಾಡೋದಿದೆ ಅಂತ ಅರ್ಥ. ಒಂದು ದಿವಸ ಬದುಕಿದ್ದೇವೆ ಅಂದರೆ ದೇವರು ಯಾತಕ್ಕೋ ಬದುಕಿಸಿದ್ದಾನೆ ಅಂತ ಅರ್ಥ. ಒಂದು ಪರ್ಪಸ್ ಇದೆ ಅದಕ್ಕೊಂದು, ಅದನ್ನು ಪೂರೈಸಿದರೆ ಸಾರ್ಥಕ. ನೋಡಿ, ಸಣ್ಣ ಪುಟ್ಟ ಇದನ್ನು ಇಟ್ಕೋಬೇಕಾದ್ರೇ ಒಂದು ಕೆಲಸ ಇಲ್ಲದೆ ಯಾರನ್ನು ಇಟ್ಕೊಳ್ಳೋದಿಲ್ಲ. ಕೆಲಸ ಗೌರ್ಮೆಂಟೇ ತೆಗಲಿಕ್ಕೆ ಶುರು ಮಾಡಿಬಿಡುತ್ತೆ, ಪೋಸ್ಟ್ಗೆ ಅಬಾಯಿಸ್ ಮಾಡಲಿಕ್ಕೆ ಶುರು ಮಾಡಿಬಿಡುತ್ತೆ. ದೇವರು ಇಟ್ಟಿದ್ದಾನೆ, ಏನೋ ಒಂದು ಕೆಲಸ ಇದೆ ನಾವು ಮಾಡಬೇಕಾದ್ದು ಅಂತ ಅರ್ಥ. ಅದು ಅದೆಲ್ಲ ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ಕೆಲಸಗಳನ್ನೇ ಅಬಾಲಿಷ್ ಮಾಡ್ತಾರೆ. ಮನುಷ್ಯ ಜನ್ಮ ಲಕ್ಷಾಂತರ ಅಷ್ಟಲ್ಲ, ತತ್ರಾಪಿ ಜನ್ಮ ಶತಕೋಟಿಸು ಮಾನವತ್ವಂ. ಕೋಟ್ಯಂತರ ಜನ್ಮಗಳ ಪುಣ್ಯದ ಫಲ ಮನುಷ್ಯ ಜನ್ಮ. ಅಂತ ಮನುಷ್ಯ ಜನ್ಮ ದೇವರು ಕೊಟ್ಟಾಗ ನಾವು ಅದನ್ನು ಸಾರ್ಥಕ ಮಾಡೋದು ಬಿಟ್ಟುಬಿಟ್ಟು ಇನ್ನೇನು ಕೆಲಸ ಇಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಏನು ಮಾಡಬೇಕು ಅದಕ್ಕೆ? ಧರ್ಮರಾಜ ಆರಾಮ್ ಕೂತ್ಕೊಂಡ್ಬಿಟ್ಟಿದ್ದಾರೆ, ಯೋಚನೆ ಮಾಡ್ತಾ ಇಲ್ಲ. ಒಂದು ಕಲಿಯನ್ನು ಎದುರಿಸಬೇಕು ನಾನು, ದುರ್ಯೋಧನ ಎದುರಿಸಬೇಕು. ಆ ಮೂಲಕ ಇಡೀ ಜನಕ್ಕೆ ಒಂದು ನೆಮ್ಮದಿ ಕೊಡಬೇಕು ಅನ್ನೋ ಯೋಚನೆ ಮಾಡ್ತಾ ಇಲ್ಲ. ಅದನ್ನು ನಾವು ಯೋಚನೆ ಮಾಡಬೇಕು. ಇವತ್ತಿನ ದಿವಸ ಅನ್ನ ಬಟ್ಟೆ ಸಿಕ್ಕರೆ ಅಷ್ಟಕ್ಕೆ ತೃಪ್ತರಾಗೋದಾದರೆ ಪ್ರಾಣಿಗಳಿಗೂ ನಮಗೂ ಏನು ವ್ಯತ್ಯಾಸ ಅಂತ ಹೇಳುತ್ತಾರೆ. ಪ್ರಾಣಿಗಳು ಅಷ್ಟೇನೆ, ಆಹಾರ ನಿದ್ರಾ ಭಯ ಮೈಥೋ ನಾನಿ ಸಾಮಾನ್ಯ ಮೇತತ್ ಪಶುಭಿರ್ ನರಾಣಾಂ. ಪ್ರಾಣಿಗಳು ತಿನ್ನುತ್ತೆ, ಪ್ರಾಣಿಗಳು ಬದುಕುತ್ತೆ, ಪ್ರಾಣಿಗಳು ಸಂತಾನ ಪಡೆಯುತ್ತೆ. ಇದಕ್ಕೆಲ್ಲ ಮನುಷ್ಯನೇ ಆಗಬೇಕಾದ ಕಾರಣ ಇಲ್ಲ. ಮನುಷ್ಯ ತನ್ನ ವ್ಯತ್ಯಾಸವನ್ನು ತೋರಿಸಬೇಕು. ಮನುಷ್ಯನ ವ್ಯತ್ಯಾಸ ಎಲ್ಲಿದೆ ಅಂದರೆ ಅವಕ್ಕೆ ಜ್ಞಾನ ಇಲ್ಲ. ಹೇಗೆ ಹುಟ್ಟುತ್ತೋ ಅವ ಹಾಗೆ ಸಾಯುತ್ತೆ. ಬೇರೆ ಪ್ರಾಣಿಗಳು ಹುಟ್ಟೋದು ಹುಟ್ಟೋ ರೀತಿಯೂ ಸಾಯಿರುತ್ತೆ, ಏನು ವ್ಯತ್ಯಾಸ ಇಲ್ಲ. ಮನುಷ್ಯ ಹಾಗಲ್ಲ, ಎಷ್ಟು ಬದಲಾಗಿರ್ತಾನೆ ಸಾಯೋ ಹೊತ್ತಿಗೆ. ಅದೇ ತಾವು ಕರುವಿನ ಮುಂದೆ ಹಾಕಿ, ನೀವೀಗ ಕರುವಿನ ಮುಂದೆ ಸಾವಿರಾರು ರೂಪಾಯಿ ನೋಟುಗಳನ್ನು ಹಾಕಿ, ಪೇಪರ್ ತುಂಡು ಹಾಕಿ, ಎಲ್ಲದನ್ನು ತುಳಿದು ಹಾಕಿಬಿಡುತ್ತೆ. ಅದಕ್ಕೇನು ವಿವೇಕನೇ ಇಲ್ಲ. ಚಿಕ್ಕ ಮಗುವಿನ ಮುಂದೆ ಹಾಕಿ, ಅದು ಹಾಗೆ ಮಾಡುತ್ತೆ, ಏನು ವ್ಯತ್ಯಾಸ ಇಲ್ಲ. ಆದರೆ ವಯಸ್ಸಾಗ್ತಾ ಆಗ್ತಾ ಹೋದಂತೆ ಮನುಷ್ಯ ಎಷ್ಟು ತಿಳ್ಕೊಂಡ್ಬಿಡ್ತಾನಾಗ್ಲೇನೆ, ಓ ಇದು ನೋಟುಗಳು, ಇದು ಪೇಪರ್ಗಳು, ಇದನ್ನು ಹೇಗೆ ಮಾಡಬೇಕು ಅನ್ನೋರಿಗೆ ಹೋಗ್ತಾನೆ ಕೊನೆ ಪಕ್ಷ. ಹೇಗೆ ಪ್ರಿಂಟ್ ಹೊಡಿಬೇಕು ಅನ್ನೋಷ್ಟು ಯೋಚನೆ ಮಾಡುತ್ತಾನೆ. ಆದರೆ ಪ್ರಾಣಿಗಳು ಸಾಯೋ ಸ್ಥಿತಿಯಲ್ಲಿದ್ದಾಗಲೂ ಅದೇ ಕೆಲಸ ಮಾಡೋದು, ನೋ ಚೇಂಜ್. ಹುಟ್ಟಿದಾಗ ಆಗಿರುತ್ತೆ, ಸಾಯ್ಬೇಕಾದ್ರೆ ಹಾಗೆ ಇರುತ್ತೆ, ವ್ಯತ್ಯಾಸವೇ ಇಲ್ಲ. ಅದಕ್ಕೆ ನಾವು ಆ ರೀತಿ ಇದ್ರೆ ಏನರ್ಥ ಅಂತ ಕರೀತಾರೆ. ವ್ಯತ್ಯಾಸ ಗೊತ್ತಾಗಬೇಕು. ನೋಟಿಗೂ ಪೇಪರ್ ತುಂಡಿಗೂ ವ್ಯತ್ಯಾಸ ತಿಳ್ಕೊಳ್ಳೋದು ಹೇಗೆ ಲೌಕಿಕ. ನೋಟಿಗೂ ಇದಕ್ಕೂ ವ್ಯತ್ಯಾಸ ತಿಳ್ಕೊಂಡ್ರೆ ಅದು ಲೌಕಿಕ. ಇದು ಬೇರೆ ಶಾಸ್ತ್ರಕ್ಕೂ, ಇವತ್ತು ಆಚಾರ ವೇದವ್ಯಾಸರು ಬರೆದ ಶಾಸ್ತ್ರಕ್ಕೂ ವ್ಯತ್ಯಾಸ ತಿಳ್ಕೊಂಡು ಬಿಟ್ರೆ ಅದು ವಿವೇಕ ಅಂತ ಕರೀತಾರೆ. ಕಥೆ ಕಾದಂಬರಿ ಇದ್ದಂತೆ ಶಾಸ್ತ್ರ ಅಲ್ಲ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತವು. ಶಾಸ್ತ್ರ ಅಂದರೆ ನಮ್ಮ ಜೀವನ ರೂಪಿಸ್ತಕ್ಕಂಥದ್ದು. ನಾವು ಸ್ವಂತ ವಿಚಾರ ಮಾಡಿದ್ರೆ ಏನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಋಷಿಮುನಿಗಳ ಅನುಭವದಿಂದ ಬಂದಿರತಕ್ಕಂಥ ಮಾತುಗಳು. ಭಗವಂತ ಉಪದೇಶ ಮಾಡಿದ ಮಾತುಗಳು. ಅದನ್ನು ತಿಳ್ಕೊಂಡಾಗ ಜೀವನ ಸಾರ್ಥಕ. ಅದನ್ನು ಮಾಡದೆ ಹೋದರೆ ಏನು ಪ್ರಯೋಜನ? ಎಲ್ಲ ಮಾಡಿದ್ದೆ, ಜ್ಞಾನ ಸಂಪಾದನೆ ಮಾಡಿದ್ದೀಯಾ? ಇಲ್ಲವೇ ಇಲ್ಲ. ವಿದ್ಯಾರ್ಥಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಪೆನ್ ಇದೆ, ಪೇಪರ್ ಇದೆ, ಪ್ರತಿಯೊಂದೂ ಇದೆ, ಏನು ಅಲಂಕಾರ ಮಾಡ್ಕೋ ಎಲ್ಲ ಮಾಡ್ಕೊಂಡಿದ್ದಾನೆ. ಓದಿಯೇ ಇಲ್ಲ, ಇನ್ನೇ ಪರೀಕ್ಷೆಗೆ ಹೋಗೋದು ಈ ಮಧ್ಯೆ. ಅವನು ನೋಡೋದು ಫುಲ್ಲಿ ಪ್ರಿಪೇರ್ಡ್, ಇನ್ನೂ ಪ್ರಿಪರೇಷನ್ ಅಂತ ಕರೆಯೋದಿಲ್ಲ ಅಂತ ಹೇಳಿ. ಇದು ಪ್ರಿಪರೇಷನ್ ಅಲ್ಲ, ಓದಿರಬೇಕು ಅವನು. ರಿಯಲ್ ಪ್ರಿಪರೇಷನ್ ಅಂದರೆ ಓದಿರೋದು. ನಾಳೆ ಯಮದೂತರು ಬಂದಾಗ ಇದು ಯಾವುದು ಕೌಂಟ್ ಮಾಡೋದೇ ಇಲ್ಲ, ಅವರು ಏನು ಕೇಳೋದಿಲ್ಲ. ಯಾವ ಡ್ರೆಸ್ ಹಾಕೋ ಬಂದಿದ್ದು ಕೇಳೋದಿಲ್ಲ, ಒಳಗೆ ಬಿಡಬೇಕಾದ್ರೆ ಯಾವ ಡ್ರೆಸ್ ಹಾಕೋ ಬಂದಿದ್ದು ಏನು ಕೇಳೋದೇ ಇಲ್ಲ. ಅದು ಒಳಗೆ ಬರೋಕ್ಕೆ ಶುರು ಮಾಡ್ಬೇಕಂತ ಬೇರೆ ಇಲ್ಲೇ ಇಲ್ಲ. ಅದಕ್ಕೆ ನಮ್ಮ ಆಸ್ತಿ ಪಾಸ್ತಿನ ಯಮದೂತರಿಗೆ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಅವರು. ಇದು ವೇಸ್ಟ್ ಇದಾಗಿದೆ, ಎಲ್ಲ ಇರೋ ಅದ್ರ ಬಿಟ್ಬಿಡಯ್ಯ ಸಾಕು. ಮೊದಲು ಏನು ಸಾಧನೆ ಮಾಡಿದ್ದೆ ಹೇಳು ಅಂತ ಕೇಳಿದ್ದೆ. ಏನು ಸಾಧನೆ ಮಾಡಿದ್ದಿ? ಅದಕ್ಕೆ ಉತ್ತರ ಕೊಡೋದಕ್ಕೆ ನಮ್ಮಲ್ಲಿ ಏನು ಇಲ್ಲವೇ ಇಲ್ಲ. ಯಾಕೆ? ಏನು ಮಾಡೋದಲ್ಲ, ಮಾಡಬೇಕಾದ್ರೆ ಗೊತ್ತಿದ್ರೆ ತಾನೇ ಮಾಡಲಿಕ್ಕೆ. ಅದನ್ನು ಭೀಮಸೇನ ಹೇಳ್ತಾರೆ, ಭೀಮ ದ್ರೌಪದಿ ಹೇಳ್ತಾರೆ, ಅಣ್ಣ ಏನು ಕೆಲಸ ಮಾಡ್ತಾ ಇದ್ದೀನಿ ನೀನೀಗ? ದುರ್ಯೋಧನಾದಿಗಳು ಮೆರಿತಾ ಇದ್ದಾರೆ ಅಲ್ಲಿ, ಅವರಿಂದ ಅನ್ಯಾಯ ನಿನಗಾಗಿದೆ. ರಾಜನಾದ ನೀನು ಅದನ್ನು ವಿರೋಧಿಸ್ತೇನೆ. ಜನಗಳಿಗೆ ನಿನ್ನಂಥವನಿಗೆ ಹೀಗೆ ಮಾಡಿದಾಗ ಜನಗಳ ಗತಿ ಏನಾಗಬೇಕು ಅವನ ಕೈಯಲ್ಲಿ ಅಂತ ಹೇಳಿ. ನಿನ್ನಂಥವನನ್ನು ಹೀಗೆ ಕಾಡಿಗೆ ಕಳಿಸೋ ಮಹಾಪಾಪಿಷ್ಟ ಜನಗಳನ್ನು ಹೇಗೆ ನೋಡ್ತಾನೆ? ಅಂಥ ಪಾಂಡವರಿಗೆ ರಾಜ್ಯ ಬೇಕಾಗಿರೋದು ರಾಜ್ಯ ಬೇಕು ಅಂತಲ್ಲ, ಅಷ್ಟು ಜನಗಳಿಗೆ ಯೋಗಕ್ಷೇಮ ತಂದುಕೊಡಬೇಕು. ದುರ್ಯೋಧನ ಆಳ್ವಿಕೆಯಲ್ಲಿ ಜನಗಳನ್ನು ಸುಲಿಗೆ ಮಾಡ್ತಾ ಇದ್ದಾನು. ಅವನನ್ನು ನಾಶ ಮಾಡದೆ ಹೋದರೆ ಇಷ್ಟು ಜನಕ್ಕೆ ಊಟ ಹಾಕಿ ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿದ್ದ. ಇನ್ನು ಯೋಚನೆ ಮಾಡಬೇಕಿದೆ. ಒಬ್ಬ ಡಾಕ್ಟರ್ ಇರ್ತಾನೆ, ದೇವ್ರ ಪೂಜೆ ಮಾಡ್ತಾ ಕೂತಿರ್ತಾನೆ, ಯಾರೋ ಹೇಳ್ತಾರೆ ಪೇಷಂಟ್ ಸೀರಿಯಸ್ ಅಂತ ಹೇಳ್ತಾರೆ. ನಾನು ಪೂಜೆ ಮುಗಿಸಿ ಮಂಗಳಾರತಿ ಮಾಡಿ ಬರ್ತೇನೆ ಅಂತ ಹೇಳಿದ್ರೆ ಅಲ್ಲ, ಇವನೇ ಮಂಗಳಾರತಿ ಮಾಡ್ತಾರೆ ಆಮೇಲೆ ಅಷ್ಟೇ, ಅದು ಮಾಡಾಗಿಲ್ಲ. ತಡ ಬಿಟ್ಟು ಹೋಗ್ಬಿಡ್ಬೇಕಲ್ಲಿ, ಎಲ್ಲಿದ್ರೆ ಅಲ್ಲಿಗೆ ಸ್ಟಾಪ್. ದೇವರು ಆ ರೋಗಿಯ ಪ್ರಾಣ ಉಳಿಸಿದರೆ ಬಡ ಸಂತೋಷ, ಬರೀ ಮಂಗಳಾರತಿ ಎತ್ತರೆ ಪಡೋದಿಲ್ಲ ಅಂತ ಹೇಳಿರ್ತಾರೆ. ರೋಗಿಗಳು ಯಾರೂ ಇಲ್ಲ ಈಗ, ಅವ ಮಂಗಳಾರತಿ ಬೇಕಾಗಬಾರ, ಏನು ಯೋಚನೆ ಇಲ್ಲ, ಇಡೀ ದಿವಸ ಮಾಡ್ಕೊ. ಆದರೆ ಪೇಷಂಟ್ ಇದ್ದಾಗ ಡಾಕ್ಟರ್ ಕೆಲಸ ಮೊದಲು ಪೇಷಂಟ್ ಜೀವ ಉಳಿಸಬೇಕು. ಅದೇ ರೀತಿಯಲ್ಲಿ ಇವತ್ತು ಪೊಲೀಸ್ನಾದವನು ಐ ಜಿ ಪಿ ಮನೆ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿರ್ತಾನೆ, ಪಾಪ ಡಿ ಜಿ ಪಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಸತ್ಯನಾರಾಯಣ ಪೂಜೆ ಮಾಡ್ತಾ ಇರ್ತಾನೆ. ಯಾವುದೋ ಅರ್ಜೆಂಟ್ ಬಂತು, ದರೋಡೆಕೋರ ಬಂದಿದ್ದಾನೆ ಅಂತೇಳಿ, ಅದು ಪುರೋಹಿತ ನೀವು ಪೂಜೆ ಮಾಡಿಕೊಳ್ಳಿ ಅಂತ ದೋಯ್ಬಿಡ್ಬೇಕು. ಅವನು ಪುರೋಹಿತ ಹಿಡ್ಕೊಂಬರ್ಲಿಕ್ಕೆ ಸ್ನಾನ ಪೂಜೆ ಮಾಡಬಾರ್ದು, ಈ ಮಧ್ಯೆ ಪುರೋಹಿತ ನೀವು ಹೋಗಿ ಹಿಡ್ಕೊಂಬನ್ನಿ ಅಂತ ಅವ್ರನ್ನ ಕಳಿಸಬಾರದು. ತನ್ನ ಕೆಲಸ ಅದು, ಪೂಜೆ ಯಾರು ಬೇಕಾದ್ರೂ ಮಾಡಕ್ಕೆ ಬರುತ್ತೆ, ಆದರೆ ಅದು ಹಿಡಿಬೇಕಾದ್ರೆ ಒಂದೇ ಕೆಲಸ ಇದೆ. ನಾವಿದು ಮರ್ತು ಬಿಡ್ತೇವೆ ಇದನ್ನ. ಅದನ್ನ ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಧರ್ಮ್ಯಾಧಿ ಯುದ್ಧಾತ್ ಶ್ರೇಯೋ ಅನ್ಯತ್ ಕ್ಷತ್ರಿಯಶ್ಚನ ವಿದ್ಯತೆ. ಕ್ಷತ್ರಿಯನಿಗೆ ತನ್ನ ಕರ್ತವ್ಯ ಅಂದರೆ ಧರ್ಮ ಸಂರಕ್ಷಣೆ, ಅದಕ್ಕಿಂತ ಮಿಗಿಲಾದ ಕರ್ತವ್ಯ ಇಲ್ಲ. ಅದನ್ನು ನೀನು ಬಿಟ್ಟಿದ್ದಿ ಧರ್ಮರಾಜ, ಇಷ್ಟು ಜನಕ್ಕೆ ಅನ್ನ ಹಾಕಿದ್ರು ಕೂಡ, ಎಷ್ಟು ಹೊಟ್ಟೆ ಬಟ್ಟೆ ನೋಡಿಕೊಂಡ್ರು ಕೂಡ, ಮೂಲಭೂತ ಕೆಲಸ ನೀನು ಮಾಡಿಲ್ಲ ಅಂದಲ್ಲ ತಪ್ಪಾಗುತ್ತೆ ಅಂತ ಹೇಳಿ ಭೀಮ ದ್ರೌಪದಿಯರು ಹೇಳಿದಾಗ ಧರ್ಮರಾಜನಿಗೆ ಹೊಸ ಒಂದು ಪ್ರಪಂಚ ಕಾಲಿಟ್ಟಂತೆ ಆಯಿತು. ಇದನ್ನು ನಾವು ಯೋಚನೆ ಮಾಡೋ ಕಾಲ ಇದು ಅಂತ. ಇವತ್ತು ಏನು ವ್ಯವಸ್ಥೆ ಮಾಡಿಕೊಂಡಿದ್ರು ಕೂಡ ನಾಳೆ ಸತ್ತ ಮೇಲೆ ಏನು ವ್ಯವಸ್ಥೆ ಯೋಚನೆ ಮಾಡಬೇಕು? ಮಕ್ಕಳ ವ್ಯವಸ್ಥೆ ಯೋಚನೆ ಮಾಡಿದ್ದಾನೆ ಹೊರತು ತನ್ನ ವ್ಯವಸ್ಥೆನೇ ಮಾಡಿಕೊಂಡಿಲ್ಲ. ಈ ಮಧ್ಯೆ ತನ್ನ ವ್ಯವಸ್ಥೆ ಏನೀಗ, ತಾನು ಯಾವ ಲೋಕಕ್ಕೆ ಹೋಗ್ತಾನೆ? ಸೈನ್ಸ್ ಹೇಳಿಬಿಟ್ಟಿದೆ ಈಗಾಗಲೇ, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ನಮಗೆ ಗೊತ್ತಿವತ್ತು. ಯಾವ ಶಕ್ತಿನೂ ನಾಶ ಆಗೋದಿಲ್ಲ, ಜೀವ ನಾಶ ಆಗೋದಿಲ್ಲ. ಅಂದರೆ ಬೇರೆ ದೇಶಕ್ಕೆ ಹೋಗ್ತಾನೆ, ಹೇಗೆ ಇಲ್ಲಿಲ್ಲ ನಮ್ಮ ಜನ ಬೇರೆ ಊರಲ್ಲಿ ಹೇಗಿದ್ದಾರೋ, ಸತ್ತ ಮೇಲೆ ಬೇರೆ ಕಡೆ ಇದ್ದೇ ಇರ್ತಾನೆ ಜೀವ. ಅವನ ಸಂರಕ್ಷಣೆ ವ್ಯವಸ್ಥೆ ಆಗಬೇಕಲ್ಲ, ಏನು ಮಾಡಿಕೊಂಡಿದ್ದೀರಿ ಅಂದರೆ ಯೋಚನೆ ಇಲ್ಲ ಅಣ್ಣ, ಈ ಕೆಲಸ ಮಾಡಬೇಕು ಅಂತ ಹೇಳಿದಾಗ ಧರ್ಮರಾಜನಿಗೆ ಎಚ್ಚರಿಕೆ ಬಂತು. ಅಲ್ಲಿ ಭೀಮಸೇನ ಹೇಳ್ತಾನೆ, ಹೇಗೆ ನಮ್ಮ ಜೀವನವನ್ನು ಫ್ರೇಮ್ ಮಾಡ್ಕೋಬೇಕು ಅಂತ ಹೇಳ್ತಾ, ನಮ್ಮ ಜೀವನದ ವ್ಯವಸ್ಥೆ ಹೇಗಿರಬೇಕು ಅಂದರೆ, ಧರ್ಮಂ ಪೂರ್ವೇ ಧನಂ ಮಧ್ಯೆ ಜಘನ್ನೇ ಕಾಮಮಾಚರೇ. ಪ್ರತಿನಿತ್ಯ ಹೀಗೆ ಬದುಕಬೇಕಂತ ನಾವು. ಧರ್ಮಂ ಪೂರ್ವೇ, ಬೆಳಿಗ್ಗೆ ತಕ್ಷಣ ಧರ್ಮದ ಕೆಲಸ, ದೇವರ ವಿಚಾರವನ್ನು ಮಾಡಬೇಕು. ಆಮೇಲೆ ಧನಂ ಮಧ್ಯೆ, ಆಮೇಲೆ ಹಣಕಾಸುಗಳ ವಿಚಾರ ಬದುಕೋದಕ್ಕೋಸ್ಕರ ಮಾಡಬೇಕು. ಸಾಯಂಕಾಲ ಜಘನ್ನೇ ಕಾಮಮಾಚರಿ, ಸಾಯಂಕಾಲದ ವಾಕಿಂಗ್, ಅದು ಯೋಚನೆ ಇಲ್ಲ. ಬೆಳಿಗ್ಗೆ ಸಾಯಂಕಾಲ ಬರೀ ವಾಕಿಂಗ್ ಶುರು ಮಾಡಿಬಿಟ್ರೆ ಗತಿಯೇನು ಈ ಮಧ್ಯೆ? ಸರಿಯಲ್ಲ. ಸಾಯಂಕಾಲದ ಹೊತ್ತಿಗೆ ಎಲ್ಲ ಕೆಲಸ ಮುಗಿದಿರುತ್ತೆ. ಒಂದು ಸಾಯಂಕಾಲದ ವಾಕಿನ ಎಷ್ಟು ಎಫೆಕ್ಟಿವ್, ಬೆಳಗಿನ ವಾಕ್ ಅಲ್ಲ, ಅದಕ್ಕೆ ಗೊತ್ತಿಲ್ಲ. ಸಾಯಂಕಾಲ ವಾಯುವಿಹಾರ ಅಂದರೆ ಸಾಯಂಕಾಲದ ಶಾಸ್ತ್ರ ಹೇಳಿಬಿಟ್ಟಿದೆ, ಸಾಯಂ ಸಂಧ್ಯಾ ಬಹಿರ್ಜಲೆ ಅಂತ ನಿಯಮ. ಸಾಯಂಕಾಲ ಸಂಧ್ಯಾ ಒಂದೇಗೆ ಊರವರೆಗೆ ಸುತ್ತಾಡ್ಕೊಬಂದು ಅಲ್ಲಿ ಮಾಡಿ ಅಂತ ಹೇಳಿದ್ದಾರೆ, ಕೆರೆ ಸರೋವರಗಳಿಗೆ ಅಲ್ಲಿ ಹೋಗಿ ಅಂತ ಹೇಳಿದ್ದಾರೆ. ಯಾಕೆ? ಎರಡೂ ಆಯ್ತಾಗ ಧರ್ಮ ಕಾರ್ಯನೂ ಆಯಿತು, ಸ್ವೇಚ್ಛಾ ವಿಹಾರನೂ ಆಯಿತು. ಆದರೆ ಬೆಳಿಗ್ಗೆ ಅಲ್ಲ, ಮತ್ತು ಬೆಳಿಗ್ಗೆ ಜಾಗಿಂಗು, ಸಾಯಂಕಾಲ ಕ್ಲಬ್ಬು, ಇನ್ನೇನು ಉದ್ಧಾರ ಆಗ್ತಾನೆ ಈ ಮಧ್ಯೆ ಅವನು? ಸಾಧ್ಯನೇ ಇಲ್ಲ. ಬೆಳಿಗ್ಗೆ ಧರ್ಮದ ಕೆಲಸ, ಆಗ ನೀವು 10 ಕಿಲೋಮೀಟರ್ ಓಡಿ ಉಪಯೋಗ ಇಲ್ಲ, ಅವ ಧ್ಯಾನ ಮಾಡಿ, ಒಳ್ಳೆ ಎಫೆಕ್ಟಿವ್. ಅದು ಮೈಂಡ್ ಭಾರಿ ಅಲರ್ಟ್ ಆಗಿರುವ ಕಾಲ, ಮೈಂಡ್ ತುಂಬ ಜಾಗೃತವಾದ ಕಾಲ. ಅದನ್ನು ಭೀಮಸೇನ ಹೇಳುತ್ತಾನೆ, ಧರ್ಮಂ ಪೂರ್ವೇ ಧನಂ ಮಧ್ಯೆ ಜಘನ್ನೇ ಕಾಮಮಾಚರಿ. ಇದು ಪ್ರತಿನಿತ್ಯದ ಕೆಲಸ ಇದೆ ಜೀವನದೊಳಗೆ. ಧರ್ಮಂ ಪೂರ್ವೇ, ಚಿಕ್ಕ ವಯಸ್ಸಿನಲ್ಲಿ ಧರ್ಮ ಜ್ಞಾನ ಸಂಪಾದನೆ ಮಾಡಬೇಕು. ಎಂಟು ಹತ್ತು ಇಪ್ಪತ್ತು ವರ್ಷ ಹುಡುಗ ಇರ್ತಾನೆ, ಹದಿನೈದು ಹುಡುಗ ಇರ್ತಾನೆ, ಏನು ಸಂಪಾದನೆ ಮಾಡ್ತೀನಿ ಅಂತ ಕೇಳೋದಿಲ್ಲ. ಅವನು ಕೆಲಸ ಮಾಡ್ತೀನಿ ಅಂದರೆ ಛೇ ಕೆಲಸ ಮಾಡ್ತಾರೆ ವಯಸ್ಸಿನೊಳಗೆ, ಓದಬೇಕಯ್ಯ ಅಂತ ಹೇಳ್ತಾರೆ ಅವ್ರು, ಓದಬೇಕು ಅಂತಾರೆ. ಐವತ್ತು ವರ್ಷ ಇರ್ತಾರೆ, ನಾನು ಓದ್ತಾ ಇದ್ದೀನಿ ಅಂದರೆ ನಿನ್ನ ಹೆಂಗೆ ಆಚಾರ, ಕೆಲಸ ಮಾಡಯ್ಯ ಸಾಕು ಅಂತ ಹೇಳ್ತಾರೆ. ಅದು ಓದೋ ವಯಸ್ಸಲ್ಲ, ಅದು ಕೆಲಸ ಮಾಡೋ ವಯಸ್ಸು. ಒಂದು ವಯಸ್ಸಿದೆ, ಅದಕ್ಕೆ ಯಾವ ಚಿಕ್ಕ ವಯಸ್ಸಿನೊಳಗೆ ಧರ್ಮಂ ಪೂರ್ವೇ, ಅದನ್ನೇ ಪ್ರಹ್ಲಾದ ಹೇಳಿ, ಕೌಮಾರ ಆಚರೇ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಆಮೇಲೆ ಧನಂ ಮಧ್ಯೆ, ಇಪ್ಪತ್ತೈದು ವರ್ಷ ಆಯಿತು ಕೆಲಸಕ್ಕೆ ಶುರು ಮಾಡಿದ, ಆಗ ಸಂಪಾದನೆ ಪ್ರಾರಂಭ ಆಯಿತು ಅವನಿಗೆ. ಆಮೇಲೆ ಜಘನ್ನೇ ಕಾಮಮಾಚರೇ, ಕೊನೆಗೆ ವಯಸ್ಸಾಯಿತು, ವಯಸ್ಸಾಗ್ತಾ ಬಂತು. ಆಗ ಇನ್ನೇನು ಬೇರೆಯವರು ನೋಡ್ಕೋತಾ ಇರ್ತಾರೆ, ಆರಾಮಾಗಿ ಬದುಕಬೇಕು, ಹೊರ ಬೇರೆ ದಾರಿ ಇಲ್ಲ. ಜೀವನದಲ್ಲಿ ನಾವು ಯಾವ್ಯಾವ ಎಲ್ಲ ಕಾಲಕ್ಕೂ ಬರೀ ಆಟ ಪಾಠ ಅದ್ರ ಗತಿಯೇನು ಈ ಮಧ್ಯೆ, ಎಲ್ಲ ಪಾಠಕ್ಕೂ ವಿಹಾರ ಅಂದರೆ ಅರ್ಥ ಇಲ್ಲ. ಯಾವುದೋ ಒಂದು ಕಾಲಕ್ಕೆ ಆಟ ಅಂದರೆ ಕರೆಕ್ಟ್, ಪರೀಕ್ಷೆ ದಿವಸ ಆಗಿ ಆಟಕ್ಕೆ ಹೋಗಿದ್ದಾನೆ ಅಂತ ಕೇಳಿದರೆ ಜನ್ಮ ಪೂರ್ತಿ ಈಗ ಆಟ, ಆಮೇಲೆ ಭಿಕ್ಷೆ ಶುರುವಾಗುತ್ತಷ್ಟೇ, ಉಪಯೋಗ ಇಲ್ಲ. ಅದೊಂದು ವ್ಯವಸ್ಥೆ ಮಾಡ್ಕೋಬೇಕು ಅಂತ ಬ್ಯಾಲೆನ್ಸ್ ಮಾಡ್ತಾನೇ ನಾವೀಗ, ಸ್ಪಿರಿಚುವಲ್ ಮತ್ತು ಮೆಟೀರಿಯಲ್ನಲ್ಲಿ ಬ್ಯಾಲೆನ್ಸೇ ಮಾಡ್ತಾ ಇಲ್ಲ. ಬರೀ ಸ್ಪಿರಿಚುವಲ್ ವಿಷಯ ಪೂರ್ತಿ ಕಂಡೆಮ್ ಅಂತ ತಿಳ್ಕೊಂಡ್ಬಿಟ್ಟು ಕೇವಲ ಮನುಷ್ಯ ಭೌತಿಕ ಸುಖಕ್ಕೋಸ್ಕರ ಬದುಕ್ತಾ ಇದ್ದಾನೆ, ಅದನ್ನು ಮೀರಬೇಕು ಅನ್ನೋ ಮಾತನ್ನು ಭೀಮಸೇನ ಹೇಳಿದಾಗ ಧರ್ಮರಾಜನಿಗೆ ವಿಶೇಷವಾದಂಥ ಒಂದು ಎಚ್ಚರ ಬಂತು. ಅವನಿಗೆ ತಿಳುವಳಿಕೆ ಮರ್ತೋಗಿತ್ತು ಪಾಪ, ಹೇಳಿದ ತಕ್ಷಣ ಎಚ್ಚರ ಬಂತು. ಅವತ್ತಿನಿಂದ ಹಠ ಶುರುವಾಯಿತು. ಓಹೋ, ನಾನು ದೊಡ್ಡ ತಪ್ಪು ಮಾಡಿದ್ದೇನೆ, ಅದು ಸರಿ ಮಾಡಿಕೊಳ್ಳಬೇಕು. ಒಂದು ವರ್ಷ ಫುಲ್ ಗ್ಯಾಪ್, ಅದು ಏನು ಮಾಡಲಿಕ್ಕಾಗಿರಲಿಲ್ಲ. ಈಗ ಭೀಮ ದ್ರೌಪದಿಯಿಂದ ಪೂರ್ತಿ ಬದಲಾಗ್ತಾ ಇದ್ದಾನೆ ಧರ್ಮರಾಜ, ಯೋಚನೆ ಮಾಡ್ತಾ ಇದ್ದಾನೆ ಏನು ಮಾಡಬೇಕಾಗಿದ್ರೆ. ಭೀಷ್ಮದ್ರೋಣಾದಿಗಳು ಯುದ್ಧಕ್ಕೆ ಬಂದರೆ ಅವನ್ನ ಎದುರಿಸಲಿಕ್ಕೆ ಶಸ್ತ್ರಾಸ್ತ್ರ ಪಾರಂಗತನೇ ಆಗಬೇಕು, ಅರ್ಜುನನಿಗೆ ಬರುತ್ತೆ. ಆದರೆ ಅವರು ಪರಶುರಾಮದೇವರ ಡೈರೆಕ್ಟ್ ಓದಿ ಬಂದವರು ಅವರೆಲ್ಲ ಕೂಡ, ಭೀಷ್ಮದ್ರೋಣ ಕರ್ಣ ಮೂರು ಜನ ಕೂಡ ಪರಶುರಾಮದೇವರ ಸಾಕ್ಷಾತ್ ಶಿಷ್ಯರವರು, ಬಹಳ ಪ್ರಬಲಾಸ್ತ್ರಗಳನ್ನು ಪಡೆದವರು. ನಾವು ಬೇರೆ ದೇಶದ ಯುದ್ಧ ಮಾಡಬೇಕಾದ್ರೆ ನಮ್ಮಲ್ಲಿ ಎಷ್ಟು ಶಸ್ತ್ರಾಸ್ತ್ರ ಯೋಚನೆ ಮಾಡುತ್ತಾರೆ. ಪವರ್ಫುಲ್ ವೆಪನ್ಸ್ ಇದ್ದುಬಿಟ್ರೆ ಯೋಚನೆ ಇಲ್ಲ, ಇಲ್ಲದೆ ಹೋದರೆ ಭಾರಿ ಕಷ್ಟ. ಅವ್ನು ಮಾಡಿಕೊಂಡು ದಡತನ ಮಾಡಿಕೊಂಡು ನೋಡಿದ್ರ ಯುದ್ಧ ಮಾಡ್ಕೊಂಡು ಕೊನೆಗೆಲ್ಲ ನಾಶ ಆಗೋಗ್ಬಿಟ್ಟೆ ಕೊನೆಗೆ. ಆ ರೀತಿ ಆಗಬಾರದು ಈ ಮಧ್ಯೆ, ಪವರ್ಫುಲ್ ಮೊದಲು ನಾವು ಸಮರ್ಥರಾಗಬೇಕು. ಆ ದೃಷ್ಟಿಯಿಂದ ಇವತ್ತು ನಮ್ಮಲ್ಲಿ ಅರ್ಜುನ ಮಹಾಸಮರ್ಥ ಇದ್ದಾನೆ, ಆದರೆ ಅವ್ರನ್ನ ಗೆಲ್ಲಬೇಕಾದ್ರೆ ಇನ್ನೂ ಸಾಮರ್ಥ್ಯ ಹೆಚ್ಚು ಬೇಕು. ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ರು. ಭೀಮನ ಸಾಮರ್ಥ್ಯ ಹೆಚ್ಚು ಕಡಿಮೆ ಪ್ರಶ್ನೆ ಇಲ್ಲ. ಹತ್ತು ದಿವಸದ ಮಗು ಗಿರಿ ಒಡೆದು ಶತಶೃಂಗವೆಂದೆನಿಸಿತು, ಆಗಲೇ ಬೆಟ್ಟ ಪುಡಿ ಮಾಡತಕ್ಕಂಥ ಸಾಮರ್ಥ್ಯ, ಪ್ರೌಟ್ ಒಂದೇ ರೀತಿಯಾದ ಹಿರಿಮೆ ಭೀಮಸೇನನು. ಅರ್ಜುನ ಹಾಗಲ್ಲ, ಬೆಳೀತಾ 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 ಬಂದಿದ್ದಾನೆ, ಈಗ ತುಂಬ ಬೆಳಿಬೇಕಾಗಿದೆ ತನ್ನ ಪರಿಜ್ಞಾನದೊಳಗೆ. ಅದಕ್ಕೇನು ಮಾಡಬೇಕು ಅಂತಿದ್ದಾಗ ಆಜಗಾಮ ಮಹಾಯೋಗಿ ವ್ಯಾಸಃ ಸತ್ಯವತಿ ಸುತಃ, ವೇದವ್ಯಾಸ ದೇವರು ಬಂದು, ಸರ್ವಜ್ಞ ಸರ್ವತಃಶಕ್ತಿಶ್ಚ ಕೃಷ್ಣದ್ವೈಪಾಯನೋ ಅಗಮತ್, ಆಚಾರ್ಯ ಬರೀತಾನೆ. ಕೃಷ್ಣದ್ವೈಪಾಯನರು ಯಾರು? ಸರ್ವಜ್ಞ ಸರ್ವಶಕ್ತಿಶ್ಚ, ಎಲ್ಲವನ್ನು ಬಲ್ಲವರು, ಎಲ್ಲವನ್ನು ಮಾಡಬಲ್ಲವರು, ತಿಳಿದವರು ಮಾಡಬಲ್ಲವರಾದ ವೇದವ್ಯಾಸ ದೇವರು ಆಗಮಿಸಿದರಂತೆ. ಧರ್ಮರಾಜ ನೋಡಿದ, ಅವರಿಗೆ ಪ್ರಾಣನೇ ಬಂದಾಗಾಯಿತು. ತುಂಬ ಆಪತ್ಕಾರದೊಳಗೆ ಹಸಿವಾದವನಿಗೆ ಅನ್ನ ಕಂಡ್ರೆ, ಬಾಯಾರ ನೀರು ಕಂಡ್ರೆ ಎಷ್ಟು ಆನಂದನೋ, ಸಹಾಯ ಬೇಕಾದವನಿಗೆ ಸಹಾಯ ಮಾಡೋರು ಸಿಕ್ಕರೆ ಅಷ್ಟು ಖುಷಿಯಾಗ್ತದೆ. ವೇದವ್ಯಾಸರು ಎಲ್ಲ ರೀತಿಯಲ್ಲೂ ಸಹಾಯ ಮಾಡುವವರು ಅಂತೇಳಿ ಎದ್ದವರಿಗೆ ಅರ್ಘ್ಯಪಾದ್ಯಾದಿ ಉಪಚಾರಗಳನ್ನು ಮಾಡ್ತಾ ಪ್ರಾರ್ಥನೆ ಮಾಡ್ತಾನೆ. ಸ್ವಾಮಿ ಏನು ಧರ್ಮರಾಜ ಭಾರಿ ಯೋಚನೆ ಮಾಡ್ತಾ ಇದ್ದೀಯಲ್ಲ ಅಂತ ಕೇಳುತ್ತಾರೆ. ಇದು ವಿಶೇಷ. ಇದು ವೇದವ್ಯಾಸರು ಯಾರ ಹತ್ರ ಬರ್ತಾರೆ ಅಂದರೆ ಧರ್ಮಿಷ್ಠರ ಹತ್ರ ಬರ್ತಾರೆ, ಧರ್ಮರಾಜ ತಾನೆ ಅದಕ್ಕೆ ಹತ್ರ ಬಂದು. ಜನ್ಮದಲ್ಲೇ ಧರ್ಮ ಮಾಡಿದವರ ಹತ್ರ ವೇದವ್ಯಾಸರು ಯಾಕೆ ಬರ್ತಾರೆ? ಈ ಮಧ್ಯೆ ನಮ್ಮಲ್ಲಿ ಯಾತಕ್ಕೆ ಬಂದಿಲ್ಲ ಅಂದರೆ ಧರ್ಮ ಮಾಡಿದ್ದೀಯಾ ಫಟ್ ತೋರಿಸು ಅಂತ ಕೇಳುತ್ತಾರೆ. ಧರ್ಮ ಮಾಡಬೇಕು, ಸದಾಚಾರ ಸ್ಮೃತಿಯಲ್ಲಿ ಹೇಳಿದ ಹಾಗೆ ಮನುಷ್ಯ ಬದುಕಬೇಕು. ಆಗ ದೇವತೆಗಳು ಸಹಾಯ ಮಾಡಿಯೇ ಮಾಡ್ತಾರೆ. ಸಾಕ್ಷಾತ್ ಭಗವಂತ ಬಂದ. ಏನು ಧರ್ಮರಾಜ ಯೋಚನೆ? ದೇವರಿಗೆ ಗೊತ್ತು, ಇವನು ಬಾಯಲ್ಲೇ ಬರಲಿ ಅಂತ ಕೇಳುತ್ತಾರೆ. ಆತ ಹೇಳುತ್ತಾನೆ ವೇದವ್ಯಾಸರೇ, ನಾನು ದೊಡ್ಡ ತಪ್ಪು ಮಾಡಿದ್ದೆ, ಇಷ್ಟು ದಿವಸ ದುರ್ಯೋಧನಾದಿಗಳ ಬಗ್ಗೆ ಪ್ರತಿಕ್ರಿಯೆಗಳ ಯೋಚನೆ ಮಾಡಿರಲಿಲ್ಲ, ಈಗ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದೇನೆ. ಭೀಮದ್ರೌಪದಿಯರಿಂದ ನನಗೆ ಮಾರ್ಗ ಗೊತ್ತಾಗಿದೆ. ಆದರೆ ಅರ್ಜುನನಿಗೆ ಈಗ ವಿಶೇಷವಾದಂಥ ಶಸ್ತ್ರಾಸ್ತ್ರ ಪ್ರಾಪ್ತಿ ಆಗಬೇಕಾಗಿದೆ, ನನಗೆ ದಾರಿ ಕಾಣ್ತಾ ಇಲ್ಲ, ಏನು ಮಾಡಲಿ ಅಂತ ಕೇಳ್ತಾ ಇದ್ದಾರೆ. ಆಗ ವೇದವ್ಯಾಸದೇವರು ಹೇಳುತ್ತಾರೆ, ಧರ್ಮರಾಜ ಯೋಚನೆ ಮಾಡಬೇಡ, ಅದಕ್ಕೆ ನಾನು ಬಂದಿರೋದು ಅಂತ ಹೇಳುತ್ತಾರೆ. ನಾನು ಹೇಳೋದಕ್ಕೆ ಬಂದಿದ್ದೇನೆ, ಯೋಚನೆ ಮಾಡಬೇಡ, ಒಂದು ವ್ಯವಸ್ಥೆ ಇದೆ. ಇಮಂ ಮಂತ್ರಂ ವದಿಷ್ಯಾಮಿ ಏನ ಜಷ್ಯತಿ ಫಲ್ಗುಣಃ, ಒಂದು ಮಂತ್ರವನ್ನು ಹೇಳ್ಕೊಡ್ತೇನೆ ನಿನಗೆ, ಆ ಮಂತ್ರವನ್ನು ನೀನು ಕಲ್ತುಕೊಂಡು ಬಿಟ್ಟು ಅದು ಅರ್ಜುನನಿಗೆ ಹೇಳು, ಅದರಿಂದ ನಿನ್ನ ಸಮಸ್ಯೆ ಪರಿಹಾರವಾಗುತ್ತೆ ಅಂತ ಹೇಳಿಬಿಟ್ರು. ಇದು ಅವ್ರು ಹೇಳಿ ಮಂತ್ರೋಪದೇಶವನ್ನು ಮಾಡುತ್ತಾರೆ. ಇವತ್ತು ನಾವು ಹಾಗೆ ಮಾಡೋದಲ್ಲ, ಕುತಂತ್ರ ಉಪದೇಶ ಮಾಡಿಬಿಡ್ತಾರೆ, ಬಾ ಹೀಗೆ ಮಾಡೋ, ಈ ಮಾಡೋ ಪಾಸಾಗ್ತಿ ಅಂತ ಹೇಳಿಬಿಡ್ತಾರೆ. ಹೀಗೆ ಮಾಡೋ ಪಾಸಾಗ್ತಿ, ಹೇಗೆ ಮಾಡೋ ಗೊತ್ತಲ್ಲ, ಟ್ಯಾಬ್ಲೆಟ್ರ್ ಹುಡುಕು, ಅವ್ರು ಹುಡುಕು, ಇವ್ರು ಹುಡುಕು, ಇದೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು. ಸರಿಯಾಗಿ ಓದ್ದವನು ಯಾರನ್ನು ಹುಡುಕಬೇಕಾಗಿಲ್ಲ, ಕೂತಲ್ಲೇ ರಿಸಲ್ಟ್ ಬರುತ್ತೆ ಅವ್ರಿಗೆ. ಓದ್ದೇ ಇದ್ದವನು ಯಾರು ಹುಡುಕಿದ್ರು ಕೊನೆಗೆ ಏನಾಗುತ್ತೆ ಹೇಳೋದು ಗ್ಯಾರಂಟಿ ಇಲ್ಲ. ಅರ್ಜುನ ಒಂದು ಮಂತ್ರ ಹೇಳಿಕೊಡುತ್ತೇನೆ, ನಿನಗೆ ಹೇಳ್ತೇನೆ, ಆತನ ಹೇಳು ಅಂತ ಹೇಳಿಬಿಟ್ರೆ. ಇಲ್ಲಿ ವೇದವ್ಯಾಸರಿಗೂ ಭೀಮಸೇನಿಗೂ ಸಂಬಂಧವನ್ನು ಗಮನಿಸಬೇಕು. ಭೀಮಸೇನ ಹೇಳಿದ ಧರ್ಮರಾಜ ಮಾಡಲಿಕ್ಕೆ ಹೊರಟ. ವೇದವ್ಯಾಸರು ಬಂದರು, ಸರಿ ಅಂತ ಒಪ್ಕೊಂಡು ಮಂತ್ರ ಹೇಳಿಬಿಟ್ರು. ಧರ್ಮರಾಜನ ಹಾದಿ ಸರಿ ಹೋಯ್ತು. ಈಗ ವೇದವ್ಯಾಸರು ಸಹಾಯ ಮಾಡ್ತಾ ಇದ್ದಾರೆ. ಆದರೆ ಅವ್ರು ಹೀಗೆ ಹೇಳಲಿಲ್ಲ, ಏನು ಧರ್ಮರಾಜ ಆರಾಮವಾಗಿದ್ದಿ, ಯಾಕೆ ತಲೆಗೆ ಹಾಕ್ಕೊಡ್ತಿ, ಇನ್ನು ಬೇಕಾದಷ್ಟು ದಿವಸ ಬೇಕು, ಆಮೇಲೆ ನೋಡೋಣ ಅಂತ ಹೇಳಿಲ್ಲ. ಅವರು ನೀನು ಮಾಡ್ತೀರೋ ಸರಿ ಅಂತ ಹೇಳಿದರು. ಸರಿ ಮಾಡ್ತಿ ಅಂತ ಧರ್ಮರಾಜನಿಗೆ ಹೇಳಿದರು. ಸರಿ ಮಾಡಿಸಿದ್ದು ಭೀಮಸೇನ. ಅಂದರೆ ಭೀಮಸೇನನ ವಿಚಾರ ವೇದವ್ಯಾಸರ ವಿಚಾರ ಎರಡು ಒಂದೇ. ಅದನ್ನೇ ದಾಸರಾಯರು ಹನುಮನ ಮತವೇ ಹರಿಯ ಮತವೋ ಅಂತೇಳಿ. ಭೀಮಸೇನ ಏನು ಹೇಳಿದ, ವೇದವ್ಯಾಸರು ತುಂಬ ಸಮ್ಮತವಾದ ವಿಚಾರ, ಒಳ್ಳೆ ಕೆಲಸ ಮಾಡ್ತೀವಿ ಧರ್ಮರಾಜ, ಇವಾಗ ಸಹಾಯ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಎಂದೆಂದು ಭೀಮಸೇನ ಹೇಳ್ತಾನೆ ಅದಕ್ಕೆಲ್ಲ ವೇದವ್ಯಾಸರ ಸಮ್ಮತಿ. ಭೀಮದ್ರೌಪದಿಯರ ಮಾತು ಅಂದರೆ ವೇದವ್ಯಾಸರು ಎಂದೂ ತೆಗೆದುಹಾಕೋದೇ ಇಲ್ಲ. ಧರ್ಮರಾಜ ತಪ್ಪು ಮಾಡ್ತಾನೆ ಅಂತ ಹೇಳ್ತಾರೆ, ಇವರು ತಪ್ಪು ಮಾಡಿದ ಪ್ರಸಂಗ ಬರೋದೇ ಇಲ್ಲ. ಆಗ ತಕ್ಷಣ ಯಾವ ಮಂತ್ರ ಹೇಳ್ಕೊಡ್ತೀರಿ ಅಂತ ಹೇಳಿದಾಗ ಅವ್ರು ಹೇಳ್ಕೊಟ್ರಂತೆ ಪಾಶುಪತಾಸ್ತ್ರವನ್ನು ಬರತಕ್ಕಂಥ ಮಂತ್ರ. ನೀವು ಶಿವನ ಆರಾಧನೆ ಮಾಡಬೇಕಿದ್ರಿಂದ ಅರ್ಜುನಿಗೆ ಹೇಳ್ಕೊಡು, ಅವನು ಶಿವನ ಆರಾಧನೆಯನ್ನು ಮಾಡಲಿ, ರುದ್ರದೇವರು ಪ್ರತ್ಯಕ್ಷರಾಗ್ತಾರೆ, ಪಾಶುಪತಾಸ್ತ್ರವನ್ನು ಕೊಡ್ತಾರೆ, ಆಗ ಧೈರ್ಯವಾಗಿ ಯುದ್ಧ ಮಾಡಬಹುದು, ಭೀಷ್ಮದ್ರೋಣರ ಭಯ ಇರೋದಿಲ್ಲ ಅಂತ ಹೇಳಿಬಿಟ್ರು. ಇಷ್ಟು ಹೇಳಿ ಮಂತ್ರವನ್ನು ಹೇಳಿಕೊಟ್ಟೇ ಬಿಟ್ರು. ಧರ್ಮರಾಜ ಹೇಳಿಕೊಟ್ಟು ಹೊರಟುಬಿಟ್ಟು, ಅರ್ಜುನ ಹೇಳಪ್ಪ ಅಂತೇಳಿ ಹೊರಟುಬಿಟ್ರು. ನಮಗೆ ದೊಡ್ಡ ಪ್ರಶ್ನೆ, ಯಾರು ಯೋಚನೆ ಮಾಡೋದೇ ಇಲ್ಲ ಅದನ್ನೆಲ್ಲ ಕೂಡ. ಇವತ್ತು ಯೋಚನೆ ಮಾಡೋ ಅಭ್ಯಾಸ ನಮಗೆ ಆಚಾರ್ಯ ತಂದುಕೊಟ್ಟಷ್ಟು ಯಾರೂ ತಂದುಕೊಡಲಿಲ್ಲ ಕೂಡ. ಅವ್ರು ಹೇಳ್ತಾರೆ ಯಾತಕ್ಕೆ ಅರ್ಜುನಿಗೆ ಡೈರೆಕ್ಟ್ ಹೇಳಲಿಲ್ಲ ಅಂತ ಪ್ರಶ್ನೆ ಇದೆ. ಅರ್ಜುನ ಔಟ್ ಆಫ್ ಸ್ಟೇಷನ್ ಇಲ್ಲ, ಅರ್ಜುನ ಅಲ್ಲೇ ಇದ್ದಾನೆ ಈ ಮಧ್ಯೆ. ಅರ್ಜುನ ಅಲ್ಲೇ ಇದ್ದಾನೆ, ಕರೆದು ಬಿಟ್ಟು ಬಾರ ಹೇಳ್ಕೊಡ್ತೀನಿ ಅಂತ ಹೇಳ್ಕೊಡ್ಬಾರ್ದೆ. ಧರ್ಮರಾಜನೇ ನಾನು ಹೇಳ್ಕೊಡ್ತೇನೆ, ಆತನಿಗೆ ಹೇಳು ಅಂತ ಯಾಕೆ ಹೇಳಬೇಕು ಈ ಮಧ್ಯೆ? ಒಳ್ಳೆ ಪ್ರಶ್ನೆ ಇದು. ಈ ಪ್ರಶ್ನೆ ಯಾರು ಹಾಕ್ಕೊಳ್ಳಿಲ್ಲ. ಆಚಾರ್ಯ ಹೇಳ್ತಾರೆ ದೊಡ್ಡ ಕಾರಣ ಇದೆ. ವೇದವ್ಯಾಸ ದೇವರು ಅರ್ಜುನಿಗೆ ನೇರ ಯಾತಕ್ಕೆ ಹೇಳಲಿಲ್ಲ ಅಂದರೆ ಅರ್ಜುನಿಗೀಗ ಪಾಶುಪತಾಸ್ತ್ರ ಸಿಗಬೇಕು. ಅಷ್ಟಕ್ಕೆ ಎಷ್ಟು ಕೆಲಸ ಆಗಬೇಕು ಮಂತ್ರ ಅಷ್ಟು ಕೆಲಸ ಮಾಡಬೇಕಷ್ಟೇ, ಹೆಚ್ಚು ಕೆಲಸ ಮಾಡಬಾರದು, ಅಷ್ಟೇ ಕೆಲಸ ಮಾಡಬೇಕು. ತಾವು ನೇರವಾಗಿ ಹೇಳಿಕೊಟ್ರೆ ಪವರ್ ಜಾಸ್ತಿ ಇರುತ್ತೆ ಅದರೊಳಗೆ, ತಾವು ನೇರ ಹೇಳಿಕೊಟ್ರೆ ಶಕ್ತಿ ಜಾಸ್ತಿ ಇರುತ್ತೆ. ಆದರೆ ಧರ್ಮರಾಜ ಮೂಲಕ ಹೇಳಿಕೊಟ್ಬಿಟ್ರೆ ಶಕ್ತಿ ಕಡಿಮೆ ಆಗುತ್ತೆ. ಅರ್ಜುನಿಗೆ ಎಷ್ಟು ಶಕ್ತಿ ಬೇಕೋ ಅಷ್ಟೇ, ಹೊರತು ಪೂರ್ತಿ ಶಕ್ತಿ ಬರಬಾರದು. ಬಂದರೆ ಆತ ಏನಾಗ್ತಾನೆ, ಮತ್ತೆ ಅಡ್ಡಾದಿ ಬಿಡುತ್ತಾರೆ, ಓವರ್ ವೋಲ್ಟೇಜ್ ಅಂತ ನಿನ್ನೆ ಹೇಳಿದನಲ್ಲ ಆ ಥರ ಆಗಿಬಿಡುತ್ತೆ. ಇವ್ರು ಬೆಡ್ ಲೈಟ್ಗೆ ಎಷ್ಟು ಬೇಕು ನಿಮಗೆ ಕರೆಂಟ್? ಈಗ ಅದಕ್ಕೆ 1000 watts ಬೇಕು, ಅದಕ್ಕೆ ಏನೂ ಬೇಕಿಲ್ಲ, ಸಾಕು ಮಿನಿಮಮ್ ಸಾಕು, ಅದಕ್ಕೆ ಅಷ್ಟು ಮಾತ್ರ ಸಿಗಬೇಕು. ಅಷ್ಟಿಲ್ಲದ ಹೋದರೆ ಆರೇ ಹೋಗುತ್ತೆ, ಜಾಸ್ತಿ ಇದ್ದರೆ ವೇಸ್ಟ್ ಆಗುತ್ತೆ, ಅಷ್ಟೇ ಸಿಗಬೇಕು. ಇದೊಂದು ಪದ್ಧತಿ, ನಿನ್ನೆ ಹೇಳಲಿಲ್ಲ, ಷಟ್ಕರಣೋ ವಿದ್ಯತೆ ಮಂತ್ರ, ಆರು ಕಿವಿಗೆ ಮಂತ್ರ ಬಿದ್ದರೆ ಶಕ್ತಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಗುಟ್ಟು ಹೇಳ್ತೀನಿ, ಮತ್ತೆ ಇಬ್ಬರು ಜನ ಗುಟ್ಟು ಹೇಳಿದ್ರೆ ಗುಟ್ಟೇ ಅಲ್ಲ, ಅದು ಒಬ್ರಿಗೆ ಹೇಳಿದ್ರೆ ಮಾತ್ರ ಗುಟ್ಟು, ಹೆಚ್ಚನ ಕೇಳಿದ್ರೆ ಗುಟ್ಟು ರಟ್ಟು ಅಂತಾರ, ರಟ್ಟಾಗ್ತದೆ ಹೊರತು ಗುಟ್ಟಾಗೋದೇ ಇಲ್ಲ. ಮಂತ್ರಶಕ್ತಿ ಕೆಲಸ ಮಾಡಬೇಕಾದ್ರೆ ಕಿವಿಯಲ್ಲಿ ಹೇಳ್ತಾರೆ, ಅದಕ್ಕೆ ಇನ್ನೊಬ್ರು ಕೇಳಿಸ್ಕೋಬಾರದು, ಕಿವಿಯಲ್ಲಿ ಹೇಳ್ತಾರೆ. ಆ ಮಂತ್ರವನ್ನು ಇವನು ಜಪ ಮಾಡ್ತಿದ್ರೆ ಸಿದ್ಧಿ ಬರುತ್ತೆ. ಇನ್ನೊಬ್ರು ಕೇಳ ಜಪ ಮಾಡಬಾರ್ದು, ಮತ್ತೆ ಗುಟ್ಟನ್ನು 10 ಬತ್ತಲ್ಲ ಹೋಗ್ತೇನೆ ಅಂತ ಬ್ಯಾಂಕಿಗೆ ಹೋಗಿ ಬರೋದು ಬರೀ ಕೈಲಿ ವಾಪಸ್ ಬರ್ತಾರೆ. ಯಾಕೆ ಕಳ್ಳರಿಗೆ ಭಾರಿ ಖುಷಿ, ಅದೊಂದು ಸರಿಯಾದ ನಂಬರ್ ಹೇಳಿಬಿಟ್ಟಿದ್ದಾನೆ, ಎಲ್ಲಿ ಹೋಗ್ತೇನೆ ಏನು ತರ್ತೇನೆ ಈ ಜೋಬಲ್ಲಿ ಇಟ್ಕೋತೇನೆ ಎಲ್ಲ ಅನೌನ್ಸ್ ಮಾಡಿಬಿಟ್ರೆ ಗತಿ ಇರೋದು. ಆ ರೀತಿ ಇಟ್ಕೊಂಡೇ ಪಿಕ್ ಪ್ಯಾಕೆಟ್ ಮಾಡ್ತಾರೆ, ದರೋಡೆ ಮಾಡ್ತಾರೆ. ಎಂದು ಮಂತ್ರ ಧನವನ್ನು ಹೇಗೆ ಕಾಪಾಡಬೇಕೋ ಮಂತ್ರಗಳನ್ನು ಇನ್ನೂ ಚೆನ್ನಾಗಿ ಕಾಪಾಡ್ಕೋಬೇಕು ಅಂತ ಹೇಳಿದ್ದಾರೆ. ಅದು ಸಾರ್ಥಕ್ಕಲ್ಲ, ಎಫೆಕ್ಟಿವ್ ಆಗಬೇಕಾದ್ರೆ ಅದು ಇರಲೇಬೇಕು ಮಂತ್ರದ ಪದ್ಧತಿ. ಅದಕ್ಕೋಸ್ಕರ ನೇರವಾಗಿ ಹೇಳಿದರೆ ಸಿದ್ಧಿ ಜಾಸ್ತಿ, ಇಂಡೈರೆಕ್ಟ್ ಹೇಳಿದರೆ ಸಿದ್ಧಿ ಕಡಿಮೆ. ಸ್ವಲ್ಪ ಯೋಚನೆ ಮಾಡಬೇಕು. ಈಗ ಗಂಗೆ ಹೋಗಿರ್ತಾರೆ, ಕಾಶಿಯಾತ್ರೆ ಹರಿದ್ವಾರ ಮುಚ್ಕೊಂಡು ಬರ್ತಾರೆ, ಅವರು ಕೊಡ್ತಾರೆ, ಅವ್ರು ಪುಣ್ಯ ಫಲ ಬರುತ್ತೆ, ಅವರಷ್ಟು ಫಲ ನಮಗೆ ಬರೋದಿಲ್ಲ. ಅವರು ಡೈರೆಕ್ಟ್ ಗಂಗೆ ತುಂಬ್ಕೊಂಡು ಬಂದವರು, ಇವರು ತುಂಬಿಕೊಂಡು ಬಂದಿದ್ದೆ ನೀವು ನಿಸ್ಕೊಳ್ಳೋನು, ಸಾಕು ಡೈಲ್ಯೂಟ್ ಆಗಿರುತ್ತೆ ಆಗಲೇ. ಅದರಲ್ಲೂ ಕೂಡ ಇನ್ನೊಬ್ರಿಗೆ ಕೊಡ್ತಾರೆ, ಸ್ವಲ್ಪ ನೀರು ಬೇರೆ ಬೆರೆಸ್ಕೊಡ್ತಾನೆ, ಮತ್ತೆ ಜಾಸ್ತಿ ಆಗಬೇಕಲ್ಲ, ಇನ್ನೂ ಬೇರೆ ಅವನು ಇನ್ನೊಂದು ಸರ್ ಕರೆಸ್ಕೊಡ್ತಾರೆ. ಕೊನೆ ಏನಾಗಿರುತ್ತೆ, ಅದು ಫಜೀತಿ. ಹಾಲು ಬರೋತ್ತಿ ಹೇಗಾಗುತ್ತೆ ನೋಡಿ, ಹಾಲು ಬರೋತ್ತಿ ಹಸುವಿನಿಂದ ಬರೋ ಹಾಲು ನಮ್ಮ ಮನೆ ಬರೋತ್ತಿಗೆ ಎಷ್ಟು ಸೇರ್ಕೊಂಡಿರುತ್ತೆ ಅದಾಗಲೇನೆ. ಮಂತ್ರ ಅಂದರೆ ಹಾಗೆ, ಇನ್ನೊಬ್ಬರಿಂದ ಬರ್ತಾ ಬರ್ತಾ ಹೋದಂತೆ ಮಳೆಯ ನೀರು ಪ್ಯೂರ್ ವಾಟರ್, ಅದು ಮಳೆಯ ನೀರು ಭೂಮಿ ಬೀಳೋ ಹೊತ್ತಿಗೆ ಎಷ್ಟೋ ಕಲಸಿ ಬಂದ್ಬಿಡುತ್ತೆ, ಆಗಲಿ ಭೂಮಿ ಬೀಳೋ ಹೊತ್ತಿಗೆ ಕೆಟ್ಟೋಗಿರುತ್ತೆ, ಬಿದ್ದ ಮೇಲೆ ಅಂತಲೂ ಮಣ್ಣೆಲ್ಲ ಸೇರ್ಕೊಂಡ್ಬಿಡುತ್ತೆ ಆ ಥರ. ಆದ್ದರಿಂದ ಯಾವಾಗಲೂ ಶುದ್ಧವಾಗಿರಬೇಕಾದ್ರೆ ಡೈರೆಕ್ಟಾಗಿ ಹೇಳಿದರೆ ಮಾತ್ರ ಮ್ಯಾಕ್ಸಿಮಮ್ ಪವರ್ ಇರೋದು, ಇಲ್ಲೋರು ಇರೋದಿಲ್ಲ. ಮತ್ತು ಮಠಗಳಿಗೆ ಹೋಗ್ತೀರಿ, ಸ್ವಾಮಿಗಳು ತೀರ್ಥ ಕೊಡ್ತಿರ್ತಾರೆ, ಎಲ್ಲ ಕೈ ಚಾಚ್ತಾರೆ ಹೋಗಿಬಿಟ್ಟೆ, ಇನ್ನೊಬ್ಬರು ಯಾರೋ ಕೊಡ್ತೇನೆ ಅಂದರೆ ಹೋಗಯ್ಯ ಸ್ವಾಮಿಗಳು ಕೊಡ್ತಾರೆ ಇಸ್ಕೊತ್ತೆ ಅಲ್ಲೇ ಹೋಗ್ತಾರೆ. ಇಲ್ಲೋ ರಷ್ಯ ಆಗ್ತಿದ್ದಿಲ್ಲ ತೀರ್ಥಕ್ಕೆ, ತಂದವನ ಕೊಡೋದಾಗಿದ್ದು ಯಾರೂ ರಷ್ಯ ಆಗ್ತಿರಲಿಲ್ಲ, ಬಡದಾಡಿ ಬಡದಾಡಿ ಮುದುಕರು ದಪ್ಪ ಅಂತ ಬಿದ್ದಾರೆ ಇಸ್ಕೊಂಬರ್ತಾರೆ, ಡೈರೆಕ್ಟ್ ಕೊಡ್ತಾರೆ ಅಂತೇಳಿ. ಸ್ವಾಮಿಗಳು ಕೊಡೋದು ಮುದೋಯ್ತು, ಈಗಾಗಲೇ ಹೊರಟೋಗ್ಬಿಟ್ರು, ಅವಾಗ ಇವರು ನೀವು ಯಾರೋ ಕೊಡಿ ಅಂತ ಕೈ ಚಾಚ್ತಾರೆ. ಅವ್ರು ಕೊಡಬೇಕಾ, ಇವ್ರು ಕೈ ಚಾಚೋದಿಲ್ಲ, ಅಲ್ಲೇ ಹೋಗಬೇಕು, ಅವ್ರು ಕೊಡೋದು ನಿಂತ ಮೇಲೆ ಇಲ್ಲಿ ಹೋಗ್ತಾರೆ. ಇದು ಪದ್ಧತಿ, ನೇರವಾಗಿ ತಗೊಳ್ಳೋದ್ರ ಎಫೆಕ್ಟು ಇಂಡೈರೆಕ್ಟ್ ತಗೊಂಡಿರೋದಿಲ್ಲ. ಗ್ರಂಥಗಳು ಹಾಗೇನೆ, ಒರಿಜಿನಲ್ ಓದಿರೋ ಎಫೆಕ್ಟು ಟ್ರಾನ್ಸ್ಲೇಷನ್ ಓದಿರೋದಿಲ್ಲ, ಎಷ್ಟೋ ಕಡೆ ವೀಕನ್ ಆಗಿರುತ್ತಾರೆ. ಅಷ್ಟು ಭಾವ, ಯಾವುದೇ ಒಂದು ಭಾಷೆಯ ವಿಚಾರವನ್ನು ಮತ್ತೊಂದು ಭಾಷೆಗೆ 100% ತರೋದು ಭಾರಿ ಕಷ್ಟ. ಅದಕ್ಕೆ ಭಾಷೆಯ ಲಿಮಿಟೇಷನ್ ಒಂದು, ಈ ಬರೆಯೋ ಲಿಮಿಟೇಷನ್ ಇನ್ನೊಂದು. ಇದೆಲ್ಲ ಬರೋದ್ರಿಂದಾನೆ ನೇರವಾಗಿ ಕೇಳಿದ್ರಾಗೋ ಫಲನೇ ಬೇರೆ, ಪರ್ಯಾಯವಾಗಿ ಕೇಳಿದ್ರಾಗೋ ಫಲನೇ ಬೇರೆ. ಅರ್ಜುನನಿಗೆ ಎಷ್ಟು ಬೇಕೋ ಅಷ್ಟು ಸಾಕು ಅಂತ ಹೇಳಿ ಧರ್ಮರಾಜನಿಗೆ ಹೇಳಿ ನೀನು ಅವ್ರಿಗೆ ಹೇಳು ಅಂತ ಹೇಳಿದ್ರೆ ಧರ್ಮರಾಜ ಆಮೇಲೆ ತಾನು ಮೊದಲು ಹೇಳೋದಕ್ಕಿಂತ ಮುಂಚೆ ತಾನು ಸಿದ್ಧಿ ಮಾಡ್ಕೋತಾನೆ, ಅದು ವಿಶೇಷ. ಇನ್ನೊಬ್ಬರಿಗೆ ಹೇಳೋದಕ್ಕಿಂತ ಮುಂಚೆ ತಾನು ಗಟ್ಟಿ ಮಾಡ್ಕೋಬೇಕಲ್ಲ, ನಮ್ಮ ಜನ ಗೊತ್ತಿಲ್ಲ ಅದು ಒಂದು. ಮಗನಿಗೆ ಉಪನಯನ ಮಾಡಬೇಕು ಹೋದಲ್ಲೋ ಉಪನಯನ ಮಾಡಿಬಿಡೋದೇ ಕಸ ಕೂಡಿಸೋದು. ಈ ಉಪನಯನ ಅಂದ್ರೆ ಏನು ಗೊತ್ತೇನು, ಒಂದು ಯಾವುದೋ ಒಂದು ಸೋಷಿಯಲ್ ಫಂಕ್ಷನ್ ಇದ್ದ ಹಾಗೆ. ಎಷ್ಟು ಜನ ಬಂದಿದ್ರು ಯಾವ ಛತ್ರ ಹೊರತು ಅಲ್ಲಿ ಪುರೋಹಿತರನ್ನೇ ಮರೆತು ಬಿಟ್ಟಿರ್ತಾನೆ ಗಲಾಟೆ ಒಳಗೆ. ಪಾಪ ಪುರೋಹಿತರನ್ನೇ ಕರೆಸಿರೋದಿಲ್ಲ, ಹೆಸರಿಗೆ ಉಪನಯನ ಅಷ್ಟೇನೆ. ಕೆಲವು ಪುರೋಹಿತರು ಎಂಥವ್ರು ಸಿಗ್ತಾರೆ ಅಂತ ಕೇಳಿದರೆ ಹಿಂದೆ ಹೇಳಿದ್ದೆ, ಪುರೋಹಿತ ಮಾಡಿಸಿದ್ದಾನೆ ಪಾಪ, ಬೆಳಿಗ್ಗೆ 8-12 ಮಾಡಿಸಿದ್ದಾನೆ ಪಾಪ. ಎಲ್ಲ ಮುಗೀತು, ನಾನು ಹೋಗ್ತೇನೆ ಅಂತ ಎದ್ದು ನಿಂತ್ಕೊಂಡ. ಯಾರೋ ಕರೆದಿದ್ರು, ಹೋಗಿದ್ದೆ ನೋಡ್ತೇನೆ, ಅವ್ರನ್ನ ಕರೆದೆ. ಪುರೋಹಿತರೆ ಜನಿವಾರನೇ ಹಚ್ಚಿಲ್ಲ, ಎಂಥ ಉಪನಯನ ಮಾಡಿಸಿದ್ದೀರಿ? ಆಗ ಹಣೆಹಣಿ ಹೊಡ್ಕೋತಾನೆ, ಯೋ 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 ತೊಳ್ಬಿಟ್ಟು ಇಂಥ ಉಪನಯನ ಮಾಡಿಸಿದ್ದಾನೆ ಪುಣ್ಯಾತ್ಮ. ಆಮೇಲೆ ಬಂದ ತಾನೇ ಜನಿವಾರ ಹಾಕೊಳ್ಬಿಟ್ಟ ಕಡೆಗೆ, ಆ ಜನಿವಾರ ತಗೊಂಡು ಹಾಕಿದ ಓಡೋಗ್ಬಿಟ್ಟ ಕಡೆ. ಈ ಉಪನಯನ ಇದು ಒಂದು ನೋಡಿದ್ರೆ ಸಾವಿರಾರು ರೂಪಾಯಿ ಖರ್ಚು ಎಲ್ಲ ಇದೆ, ಅದು ಏನು ಅಂಬೋದೇ ಗೊತ್ತಿಲ್ಲ ಅವನು. ಇಂಥ ಜನ ಬೇಕಾಷ್ಟನ ಸಿಗ್ತಾರೆ, ಆದ್ದರಿಂದ ಫಲ ಬರೋದಿಲ್ಲ ಯಾವಾಗಲೂ ಕೂಡ. ಅದರ ಜೊತೆಗೆ ತಂದೆಯಾದವನು ಮಗನಿಗೆ ಉಪದೇಶ ಮಾಡಬೇಕಾದ್ರೆ ಪ್ರಿಪ್ರೇಷನ್ ಮಾಡ್ಕೋಬೇಕಂತೆ. ಏನು ಪ್ರಿಪ್ರೇಷನ್ನು? ಈ ಕೋಡ್ಬೇಳೆ ಚಕ್ಲಿ ಪ್ರಿಪ್ರೇಷನ್ ಅಲ್ಲ, ಬಂದವ್ರಿಗೆ ಏನು ಕೊಡಬೇಕು ಪ್ರಿಪ್ರೇಷನ್ ಅಲ್ಲ. ಮಗನಿಗೆ ಮಂತ್ರ ಹೇಳಬೇಕಾದ್ರೆ ತನಗೆ ಸಿದ್ಧಿ ಬರಬೇಕಾದ್ರೊಳಗೆ. ಅದಕ್ಕೇನೆ ಅವನೇನು ಮಾಡಬೇಕಂತೆ, ಎಕ್ಸ್ಟ್ರಾ ಜಪ ಮಾಡಬೇಕು ಅವನು. ಕನಿಷ್ಠ 100,000 ಜಪ ಮಾಡಿರ್ಬೇಕು ಎಕ್ಸ್ಟ್ರಾ ಅವನಿಗೆ ಕೊಡೋದಕ್ಕೋಸ್ಕರ. ಇಲ್ಲದೆ ಹೋದರೆ 50,000 ಆದರೂ ಮಾಡಬೇಕು, ಇಲ್ಲದೆ ಹೋದರೆ 25,000 ಆದರೂ ಮಾಡಬೇಕು. ಇವನು ತಾನು ಉಪನಯನ ಆದ ದಿವಸ ಮಾಡಿದ್ದೆಷ್ಟು ಅಷ್ಟೇ, ಪ್ರತಿ ದಿವಸ ಕೂಡ ಮಾಡೋನಲ್ಲ. ಇನ್ನೇನು ಸಿದ್ಧಿ ಬರಬೇಕು ಅವನಿಗೆ? ಮರ್ತುಬಿಟ್ರೆ ದಾರಿ ತಪ್ಪ ಹೋಗಿಬಿಡುತ್ತಾನೆ. ತನಗೆ ಅದು ಮಾಡಲಿಕ್ಕಾಗಲಿಲ್ಲ ಅಂತ ತಿಳ್ಕೊಂಡು ಯಾವುದೋ ಕಾರಣಕ್ಕೆ ಇನ್ನೊಬ್ಬರ ಕೈಯಲ್ಲಿ ಮಾಡಿಸ್ಬೇಕು. ಅದನ್ನು ಮಾಡಿಸಿಬಿಟ್ಟು ತನ್ನ ಹೆಸರು ಮಾಡ್ಕೋಬೇಕು. ಆಮೇಲೆ ಹೇಳಬೇಕು ಎಷ್ಟು ಜನಕ್ಕೆ ಗೊತ್ತಿದೆ ಇದೆಲ್ಲ ಕೂಡ. ಅದು ಉಪನಯನ ಮಾಡ್ತಾರೆ, ಅದು ಮೊದಲ ದಿವಸನೇ ಗಾಯತ್ರಿ ಮಂತ್ರ ಇಲ್ಲ. ಇವನು ಹೇಳೋಕ್ಕೂ ಬರೋದಿಲ್ಲ, ಪಾಪ ಪುರೋಹಿತರು ಹೇಳಿದ್ರೆ ಹೇಳ್ತಿರ್ತಾನೆ ಅಷ್ಟೇ. ಇದು ಸಿದ್ಧಿ ಬರೋದಿಲ್ಲ. ಮಹಾಭಾರತ ಕೇಳಬೇಕು. ಧರ್ಮರಾಜ ತಾನು ಸಿದ್ಧಿ ಮಾಡ್ಕೋತಾನೆ ಫಸ್ಟ್. ಅದನ್ನು ವೇದವ್ಯಾಸ ಹೇಳಿಕೊಟ್ಟಿದ್ದನ್ನ ಅಂದು ಒಂದು ಒಂದು ಗಟ್ಟಿ ಮಾಡ್ಕೊಂಡು ಆಮೇಲೆ ಉಪದೇಶಿಸಿ ತಯಾರಾಗ್ತಾನೆ. ಮಂತ್ರ ಅಂದ ಹಾಗೆ ದೊಡ್ಡವತ್ರ ಮಂತ್ರ ಯಾತಿ ಕಳಿಸ್ಕೊತಾರೆ ಅಂತ ಕೇಳಿದ್ರೆ, ನಿತ್ಯ ಜಪ ಮಾಡಿರ್ತಾರಲ್ಲ ಆ ಸಿದ್ಧಿ ಇರುತ್ತೆ ಮಾಡ್ಕೋತಾರೆ. ಪುಸ್ತಕ ನೋಡ್ಕೊಂಡು ಹೇಳ್ಕೊಂಡ್ರೆ ಮಂತ್ರ ಆಗತ್ತಾ? ಅಲ್ಲ, ಅದು ಒಂದು ಅಲ್ಲಿ ನಿಜವಾಗಲೂ ಕೂಡ ಸಿದ್ಧಿ ಮಾಡ್ಕೊಂಡಿರ್ಬೇಕು. ಧರ್ಮರಾಜ ಸಿದ್ಧಿ ಮಾಡಿಕೊಂಡು ಅರ್ಜುನನನ್ನು ಕರೀತಾನೆ. ಅರ್ಜುನ, ವೇದವ್ಯಾಸರು ಹೇಳ್ಕೊಟ್ಟಿದ್ದಾರೆ, ಬಾ ಮಂತ್ರವನ್ನು ಹೇಳ್ತೇನೆ. ನೀನು ಶಿವನ ಆರಾಧನೆ ಮಾಡಬೇಕು, ಇಂದ್ರಕೀಲ ಪರ್ವತಕ್ಕೆ ಹೋಗಬೇಕು, ಅಲ್ಲಿ ಆರಾಧನೆ ಮಾಡಬೇಕು ಅಂತ ಕರೆದಾಗ ಇಂಥ ವಿಷಯ ಬಂದರೆ ಅರ್ಜುನ ಭಾರಿ ಬಂದು ಪಾಪ